आनन्दविग्रहं सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेवानिरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकराच्युतानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोऽहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तम् विजयाख्यगुरुं भजे श्रीगुरुभ्यो नमः हरिः ओम् ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಹೇಳ್ತಾ ಇದ್ದಾನೆ, ಈಶನಾದಂಥ ನನಗೆ ಬಂಧ ಮೋಕ್ಷಯೋಹೋ ಈಶಗತತ್ವಂ ದೋಷಯತಿ. ಈಶಾ ಅಂತ ನಾನೇನಿದ್ದೇನೆ, ನನಗೆ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಬದ್ಧೋ ಮುಕ್ತ ಇತಿ ಆಖ್ಯ ಗುಣತೋ ಮೇ ನವಸ್ತುತಃ. ಹೇಗಿದು ಅರ್ಥ? ಬದ್ಧ ಮುಕ್ತ ಇತಿ ಆಖ್ಯ. ಲೋಕದಲ್ಲಿ ಬದ್ಧ ಮುಕ್ತ ಅಂತ ಎರಡು ಶಬ್ದಗಳು ಬರ್ತಾ ಇದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಹೆಸರು, ಸ್ವಾಮಿ ನಿನಗೆ ಬದ್ಧ ಮುಕ್ತ ಅಂತ ಹೆಸರು ನಿನಗಿದೆಯೋ ಇಲ್ವೋ? ಜೀವರಿಗೆ ಬದ್ಧ ಮುಕ್ತ ಅಂತ ಹೆಸರಿದೆ, ಸರಿ. ಈ ಒಂದೇ ದೇಹದಲ್ಲಿ, ಒಂದೇ ದೇಹದಲ್ಲಿ ದೇವ ಜೀವ ಅಂತ ಇಬ್ಬರು ಇದ್ದಾರೋ ಇಲ್ವೋ, ಅಥವಾ ಜೀವ ಒಬ್ಬನೇ ಇರೋದು, ಆ ಬ್ರಹ್ಮನೇ ಜೀವನೋ? ಹೇಳಿದರೆ ಇಲ್ಲ, ಜೀವ ಬೇರೆ, ಬ್ರಹ್ಮ ಬೇರೆ, ಜೀವನೇ ಬ್ರಹ್ಮ ಅಲ್ಲ. ಹೌದಾ? ಹಾಗಾದರೆ ಈ ಶರೀರದಲ್ಲಿ ಯಾರು ಇರ್ತಾರೋ, ಈ ಶರೀರದಲ್ಲಿ ಯಾರು ಇರ್ತಾರೋ ಅವರಿಗೆ ಬದ್ಧ ಅಂತ ಬಂಧನ ಇರೋಷ್ಟು ಕಾಲ ಇರುತ್ತೆ. ಈ ಶರೀರದ ಶರೀರಾದಿಗಳಿಂದ, ಲಿಂಗ ದೇಹಾದಿಗಳಿಂದ ಬಿಡುಗಡೆ ಆದ ಕೂಡಲೇ ಮುಕ್ತ ಅಂತ ಬರುತ್ತೆ. ಆ ಎರಡು ಹೆಸರುಗಳು ನಿನಗೆ ಬರ್ತಾ ಇದೆಯೋ ಇಲ್ವೋ ಹೇಳು. ನಿನಗೆ ಬದ್ಧ, ನಿನ್ನ ಮುಕ್ತ ಅಂತ ಕರೀತಾರೋ ಇಲ್ವೋ? ಹಾ, ನನ್ನನ್ನು ಬದ್ಧ ಮುಕ್ತ ಅಂತ ಕರೀತಾರೆ. ಮತ್ತೆ ಅವಾಗ ಹೇಳ್ತಾ ಇದ್ದಾರೆ, ಇತಿ ಆಖ್ಯ ಮೇ, ನನಗೆ ಈ ರೀತಿಯಾದ ಹೆಸರುಗಳಿವೆ. ಹೇಗೆ? ಗುಣತಃ, ಆ ಗುಣಗಳಿಂದ ಬರ್ತಾ ಇವೆ. ಅಯ್ಯೋ ರಾಮ, ನಾವು ಅದೇ ಹೇಳ್ತಾ ಇರೋದು, ಈ ಜೀವನಿಗೆ ಮೂರು ಗುಣಗಳ ಸಂಪರ್ಕ ಬರ್ತಾ ಇದೆ. ಇದು ಚೆನ್ನಾಗಿ ಕೇಳಬೇಕು. ಈ ವಿಷಯಗಳು ಅರ್ಥ ಆಗ್ತಾ ಹೋದರೆ ಇಡೀ ತತ್ವಜ್ಞಾನ ಅರ್ಥ ಆಗ್ತಾ ಹೋಗುತ್ತೆ. ಎಲ್ಲಿ ಅಂದ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಕ್ಲಾರಿಟಿ ಇದ್ದರೆ ಹೊರತು ಇಲ್ಲೊಂದು ಚಿಕ್ಕ ವಿಷಯ ನಾವು ನೋಡಬೇಕಾಗಿದ್ದು ಏನಿದು ಅಂದರೆ, ದೇವರಲ್ಲಿ ಭಕ್ತಿ ಮುಖ್ಯ. ಭಕ್ತಿ ಅಂದರೆ ಏನು? ಪ್ರೀತಿ. ಪ್ರೀತಿ ಅನ್ನೋದು ಒಬ್ಬರ ಬಗ್ಗೆ ಬರಬೇಕಾದರೆ ಅವರ ಬಗ್ಗೆ ನಿಜವಾದ ಜ್ಞಾನ ಇರಬೇಕೋ, ಅಥವಾ ಜ್ಞಾನ ಇಲ್ಲದಿದ್ದರೂ ಅವರ ಬಗ್ಗೆ ಏನು ಗೊತ್ತಿಲ್ಲದಿದ್ದರೂ ಪ್ರೀತಿ ಬರುತ್ತೋ. ಹಾಂ, ಹೇಳ್ತಾರೆ ಏನು ಅಂತ, ಕೆಲವರು ನೋಡಿದಾಗ ಏನು ಗೊತ್ತಿಲ್ಲದಿದ್ದರೂ ಪ್ರೀತಿ ಹುಟ್ಟು ಬರುತ್ತೆ. ಅದು ಹಿಂದಿನ ಕರ್ಮದ ಪ್ರಾರಬ್ಧ, ಹಿಂದಿನ ಕರ್ಮದ ಏನು ಅಂಟಿರುತ್ತೆ ಆ ಪ್ರಕಾರ ಅವರ ಮೇಲೆ ಬರುತ್ತಷ್ಟೇ ಹೊರತು ವಿತೌಟ್ ರೀಸನ್ ಒಬ್ಬರ ಮೇಲೆ ಪ್ರೀತಿಯೂ ಬರಲ್ಲ, ಒಬ್ಬರ ಮೇಲೆ ದ್ವೇಷವೂ ಬರಲ್ಲ. ಸರಿ, ಇಲ್ಲಿ ನೋಡ್ತಾ ಹೋದರೆ ಒಬ್ಬರ ಮೇಲೆ ಪ್ರೀತಿ ಬರಬೇಕಾದರೆ ಅವರ ಕುರಿತು ನಮಗೆ ಗೊತ್ತಿರಬೇಕು. ಇಲ್ಲ, ಗೊತ್ತಿಲ್ಲದೆ ಪ್ರೀತಿ ಬಂತ ಅದು ಗೊತ್ತಿಲ್ಲದೇ ಹೋಗಿಬಿಡುತ್ತೆ. ಯಾಕೆ? ಸ್ಥಿರವಾಗಿ ನಿಲ್ಲಲ್ಲ. ಪ್ರೀತಿ ಸ್ಥಿರವಾಗಿರಬೇಕಾದರೆ ಅವರ ಕುರಿತಾದ ಮಾಹಿತಿ ಚೆನ್ನಾಗಿರಬೇಕು. ಸತ್ಯವಾದ ಮಾಹಿತಿ, ಜ್ಞಾನ, ಅವರ ಬಗ್ಗೆ ಏನು ಜ್ಞಾನ ಇದೆ ಆ ಜ್ಞಾನ ನಮಗೆ ಸ್ಥಿರವಾಗಿದ್ದರೆ ಸ್ಥಿರವಾದ ಪ್ರೀತಿ ಅವರ ಮೇಲೆ ಇರುತ್ತೆ. ಆ ಮಾಹಿತಿ ಅಂದರೆ ಜ್ಞಾನ. ದೇವರ ಬಗ್ಗೆ ಪ್ರೀತಿ ಬರಬೇಕಾದರೆ ದೇವರ ಕುರಿತಾದ ಸರಿಯಾದ ತಿಳುವಳಿಕೆ ಬೇಕು. ಅದಕ್ಕಾಗಿ ಶಾಸ್ತ್ರಜ್ಞಾನ ಹೊರಟಿದೆ. ಈ ಶಾಸ್ತ್ರದಲ್ಲಿ ಎರಡು ಭಾಗ. ಏನು ಅಂದರೆ, ಎಲ್ಲ ಒಂದೇ, ಎರಡು ರೀತಿಯಲ್ಲಿ ಹೇಳುತ್ತೆ. ಏನದು ಅಂದರೆ, ದೇವರ ವಿಷಯವನ್ನು ತಿಳಿಸೋದು ಪ್ರಧಾನ ಉದ್ದೇಶ, ತಿಳಿಸುತ್ತೆ ಶಾಸ್ತ್ರ, ವೇದಾದಿ ಶಾಸ್ತ್ರ. ಅದರ ಜೊತೆಗೆ ಯಾವ ವೇದಾದಿಗಳನ್ನು ಆಧಾರವಾಗಿ ಇಟ್ಟುಕೊಂಡೆ ಸರಿಯಾದ ಅರ್ಥ ಮಾಡದೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದರೆ ಅದನ್ನು ತಳ್ಳಿ ಹಾಕೋದು ದೇವರ ಪೂಜೆಯೇ. ದೇವರ ಬಗ್ಗೆ ತಪ್ಪಾದ ಕಲ್ಪನೆ ಬಂದಿದ್ದರೆ ಅದನ್ನು ತಳ್ಳಿ ಹಾಕೋದು ಮೊದಲು ದೇವರ ಪೂಜಾ. ಸರಿಯಾದ ಕಲ್ಪನೆ ಕೊಡೋದು ಎರಡನೇ ದೇವರ ಪೂಜಾ. ಅಲ್ಲ, ತಪ್ಪಾದ್ದನ್ನು ತಳ್ಳಿ ಹಾಕುವುದು ಅದು ಬೇಡ, ನೀವು ಸರಿಯಾದ ಕೊಡ್ತಾ ಹೋಗ್ರಿ ಅಂತ ಹೇಳಿದರೆ ತಪ್ಪಾದ್ದರ ಜೊತೆಗೇನೆ ಸರಿಯಾದ್ದು ಬೆರೆತು ಕೊಡ್ತಾ ಹೋದರೆ ಬೆರೆಸಿ ದಾಸರಾಯರ ದುಷ್ಟ ಅಂತ ಆಗತ್ತದು. ಏನದು, ಕೆನೆ ಮೊಸರು ತುತ್ತು ಮಾಡಿ ನೊಣ ಬೆರೆಸಿ ಉಂಡಂತೆ, ಹಾಗಾಗಬಾರ್ದು. ಹಾಗಾದರೆ ನಾವು ದೇವರ ಬಗ್ಗೆ ಸರಿಯಾಗಿ ತಿಳಿಯಬೇಕಾದರೆ ತಪ್ಪು ಕಲ್ಪನೆಗಳು ದೂರ ಆಗಬೇಕು, ಸರಿಯಾದ ವಿಷಯ ಚೆನ್ನಾಗಿ ಗೊತ್ತಾಗಬೇಕು. ಈ ಎರಡೂ ಬೇಕು. ಅದನ್ನೇ ವೇದ, ಬ್ರಹ್ಮಸೂತ್ರಗಳು, ಪುರಾಣಗಳು, ಬ್ರಹ್ಮಸೂತ್ರಾದಿಗಳಿಗೆ ವ್ಯಾಖ್ಯಾನವಾದ ಭಾಷ್ಯಾದಿಗಳು ಎಲ್ಲದರ ಗುರಿಯಲ್ಲಿ ಅಂದರೆ ದೇವರ ಬಗ್ಗೆ ತಪ್ಪಾದ ಕಲ್ಪನೆ ಏನೇನು ಬರ್ತಾ ಇದೆ ಅದನ್ನು ತೆಗೆಯೋದು. ಎರಡನೇ ಭಾಗ ಯಾವುದು? ದೇವರ ಬಗ್ಗೆ ತಪ್ಪಾದ ಕಲ್ಪನೆಯನ್ನು ತೆಗೆಯೋದು ಎಷ್ಟು ಮುಖ್ಯವೋ, ದೇವರ ಬಗ್ಗೆ ಸರಿಯಾದ ಕಲ್ಪನೆ ಕೊಟ್ಟು ಅನುಭವಕ್ಕೆ ಬರುವಂತೆ ಮಾಡುವುದು ಇನ್ನಷ್ಟು ದೊಡ್ಡ ಕೆಲಸ. ಈ ಚಿಕ್ಕ ಹುಡುಗರು ಉಪನಯನ ಆದಾಗ ಕೌಪೀನ ಹಾಕ್ಕೊಳ್ತಾರೆ. ಈ ಕೌಪೀನ ಹಾಕ್ಕೊಂಡಾಗ ಅದು ಎರಡೂ ಕಡೆ ಸಿಗಿಸಿರುತ್ತೆ, ಎರಡೂ ಕಡೆ ಸಿಗಿಸಿರ್ತಾರೆ. ಯಾವುದಕ್ಕೆ? ಈ ಕಟಿಸೂತ್ರಕ್ಕೆ, ಸೊಂಟದ ಸುತ್ತು ಸೂತ್ರ, ಅದಕ್ಕೆ ಕೌಪೀನ ಸಿಗಿಸಿರ್ತಾರೆ. ಈ ಹುಡುಗರು ಪಾಪ ಓಡಾಟ ಜಾಸ್ತಿ ಇರುತ್ತೆ, ಓಡ್ತಿರ್ತಾರೆ, ಕುಣಿತಾ ಇರ್ತಾರೆ. ಚಿಕ್ಕ ಹುಡುಗರು ಉಪನಯನ ಆಗಿರುತ್ತೆ ಆವಾಗ, ಆ ಓಡಾಟದ ಭರದಿಂದ ಈ ಕೌಪೀನ ಬಿಚ್ಚಿ ಹೋಗ್ತಾ ಇರುತ್ತೆ, ಕೌಪೀನ ಬಿಚ್ಚಿ ಹೋಗ್ತಾ ಇರುತ್ತೆ. ಕೌಪೀನ ಬಿಚ್ಚಿ ಹೋದಾಗ ಅವನಿಗೆ ಹೇಗೆ ಅದನ್ನು ಸರಿ ಮಾಡಿಕೋಬೇಕು ಅಂತ ಅಷ್ಟು ಗೊತ್ತಿರಲ್ಲ. ಅದಕ್ಕೆ ಅವನೇನು ಮಾಡುತ್ತಾನೆ, ಮುಂದೆ ಭಾಗ ಬಿಚ್ಚಿ ಹೋದಾಗ ಸಿಗಿಸುವ ಭರದಲ್ಲಿ ಸ್ವಲ್ಪ ಜಾಸ್ತಿಯೇ ಒಳಗೆ ಮಾಡ್ತಾನೆ, ಅದು ಗಟ್ಟಿಯಾಗಿ ಹಿಂದೆ ಭಾಗದ್ದು ಬಿಚ್ಚಿ ಬರುತ್ತೆ. ಮತ್ತ ಹಿಂದೆ ಸಿಗಿಸ್ತಾನೆ, ಮುಂದೆ ಬಿಚ್ಚಿ ಬರುತ್ತೆ. ಇದನ್ನು ಶಾಸ್ತ್ರದಲ್ಲಿ ಬಳಸ್ತಾರೆ ಒಂದು ಶಬ್ದ, ಇದಕ್ಕೆ ವಟು ಕೌಪೀನ ನ್ಯಾಯ. ಅಂದರೆ ಒಂದು ಹಿಡಿದಾಗ ಇನ್ನೊಂದು ಬಿಟ್ಟು ಹೋಗ್ತಾ ಇದ್ದರೆ, ಇನ್ನೊಂದನ್ನು ಹಿಡಿದಾಗ ಒಂದು ಬಿಟ್ಟು ಹೋಗ್ತಾ ಇದ್ದರೆ, ಅದನ್ನು ವಟು ಕೌಪೀನ ನ್ಯಾಯ. ಶಾಸ್ತ್ರವೆಲ್ಲ ಅಧ್ಯಯನ ಮಾಡಿ ಅದರಿಂದ ಬೇಡದ್ದನ್ನೆಲ್ಲ ಬಿಟ್ಟು ನಾನಾ ಮತಗಳು, ಭಾಸ್ಕರ ಅವರು ಇವರು, ಪ್ರಭಾಕರ ಮತ, ಪ್ರಭಾಕರ ಮತ, ಆಮೇಲೆ ಮೀಮಾಂಸಕರು, ನಾನಾ ರೀತಿಯ ಎಲ್ಲರ ಮತಗಳು, ಬೌದ್ಧ ಜೈನ ಇತ್ಯಾದಿ ಮತಗಳೆಲ್ಲ ಹೇಗೆ ವೇದ ವಿರುದ್ಧ ಎಂಬುದನ್ನು ನಿರಾಕರಣೆ ಮಾಡಿ, ಎಲ್ಲ 21 ಮತಗಳು ಅದು ಹೇಗೆ ಪ್ರಾಕ್ಟಿಕಲ್ಲಿ ಅಪ್ಲಿಕೇಬಲ್ ಅಲ್ಲ ಅನ್ನೋದು ಚೆನ್ನಾಗಿ ತೋರಿಕೊಟ್ಟು, ನಂತರ ನಮ್ಮ ಏನು ವಿಶೇಷ ವ್ಯೂ, ವೇದ ಶಾಸ್ತ್ರಗಳಿಗೆ ತಕ್ಕಂಥ ಅಲ್ಲಿ ಹೇಳಿದ್ದನ್ನೇ ತೋರಿಸಿ, ಇದು ಹೇಗೆ ಅಪ್ಲೈ ಮಾಡಬೇಕು, ಯಾರ್ಯಾರು ಅಪ್ಲೈ ಮಾಡಿದ್ದಾರೆ ಎಂಬುದು ಹೇಳಿ ಅಪ್ಲಿಕೇಶನ್ ಪಾರ್ಟ್ ನಮಗೆ ಹೇಳಿಕೊಡೋದೇ ಶಾಸ್ತ್ರ. ಈ ಎರಡೂ ಸೇರಿಕೊಂಡ್ರೇ ಕೌಪೀನ ಪೂರ್ಣವಾಗಿದ್ದಂತೆ. ಒಂದು ಕಡೆ ಶಾಸ್ತ್ರ ಕಲಿಯೋದು ಅಂತ ಹೋಗಿ ಸಂಸ್ಕೃತಾದಿಗಳನ್ನು ಅಧ್ಯಯನ ಮಾಡಿಕೊಂಡು, ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿ, ಅದರಲ್ಲಿ ಪ್ರಧಾನ ಗುರಿ ದೇವರ ಬಗ್ಗೆ ತಪ್ಪಾದ ಕಲ್ಪನೆಯನ್ನು ಕೊಡತಕ್ಕಂಥ ನಾನಾ ಮತಗಳನ್ನು ನಿರಾಕರಣೆ ಮಾಡುವುದರಲ್ಲೇ ನಮ್ಮ ಗುರಿ ಇದ್ದು ಬಿಟ್ಟರೆ, ನಮ್ಮ ಮತ ಸ್ಥಾಪನೆಯಾದದ್ದು ಏನಿದೆ, ಇಂಥದ್ದು ನಮ್ಮ ಅಭಿಪ್ರಾಯ ಅಂತ, ಆ ಅಭಿಪ್ರಾಯ ಸುಮ್ಮನೆ ಇಂಥದ್ದು ಅಂತ ಹೇಳೋದಲ್ಲದೆ ಅದನ್ನು ಅನುಷ್ಠಾನಕ್ಕೆ ಇಟ್ಟುಕೊಂಡಾಗ ಮಾತ್ರ ಅದು ಪೂರ್ಣ. ಆ ಭಾಗದ ಲೋಪ ಆದರೆ ಏನು ಸಿದ್ಧಾಂತ, ಸಿದ್ಧಾಂತದ ಅನುಷ್ಠಾನ, ಸಿದ್ಧಾಂತವೆಲ್ಲ ಗುರಿಯಿಟ್ಟದ್ದು ದೇವರ ಕಡೆ. ಆ ದೇವರು ಅಂದರೆ ಯಾವ ಭವರೂಪ, ಬಿಂಬನ ಕಡೆ ಗುರಿಯಿಟ್ಟಿತ್ತು. ಎಲ್ಲ ಪುರಾಣಗಳು ಅಲ್ಲಿಗೇ ತೋರ್ತಾ ಇತ್ತು, ವೇದವೂ ಅಲ್ಲೇ ತೋರ್ತಾ ಇದೆ. ಎಲ್ಲರ ಹೃದಯ ಗುಹೆಯಲ್ಲಿ ವಾಸ ಮಾಡಿರುವ ದೇವರ ಕಡೆಯೇ ಪಾಯಿಂಟ್ ಔಟ್ ಮಾಡಿ ಇವನನ್ನು ನೀನು ಚಿಂತನೆ ಮಾಡು. ಅದನ್ನು ಮಾಡದೆ, ಅದರ ಕಡೆ ಗಮನ ಕೊಡದೆ, ಶಾಸ್ತ್ರದ ತಾತ್ಪರ್ಯವಾದ ಆ ಚಿಂತನೆಗೆ ಒತ್ತು ಕೊಡದೆ, ಕೇವಲ ಪರಮತ ಖಂಡನ ಅಂತ ಅದರಲ್ಲೇ ಇಡೀ ಬದುಕೆಲ್ಲ ಕಳೆದು ಬಿಟ್ಟರೆ, ಕೌಪೀನದ ಒಂದು ಭಾಗ ಮಾತ್ರ ಸಿಗಿಸಿಕೊಂಡು ಇನ್ನೊಂದು ಭಾಗ ಜೋತು ಬಿದ್ದಿದ್ದರೆ, ಓಡಾಡ್ತಾ ಇದ್ದರೆ ಆ ಹುಡುಗ ಹೇಗಿರುತ್ತೆ? ಕೌಪೀನದ ಪರ್ಪಸ್ಸೇ ಸರ್ವ ಆಗಲ್ಲ, ಹೌದಲ್ವಾ? ಕೌಪೀನ ಹಾಕ್ಕೊಂಡದ್ದೇ ಆ ಏನು ವಿಶೇಷವಾದ ಮಲಮೂತ್ರ ಅವಯವಗಳನ್ನು ಹೊರಗೆ ಕಾಣದೇ ಮುಚ್ಚಲಿಕ್ಕೆ, ಹೌದ್ ತಾನೆ? ಇನ್ನು ಧಾರ್ಮಿಕವಾದ ಆಲೋಚನಾ ಅನುಷ್ಠಾನ ಬೇರೆ. ಇನ್ನು ಈ ಕೌಪೀನ ಒಂದೇ ಕಡೆ ಸಿಗಿಸುವುದಾದರೆ, ಒಂದೇ ಕಡೆ ಸಿಗಿಸೋದಾದರೆ ಇನ್ನು ಹಾಕ್ಕೊಂಡೇನು ಉಪಯೋಗ ಅಲ್ಲವೇ? ಹಾಗೆ ಇನ್ನೊಂದು ವರ್ಗ ಯಾರದು ಅಂದರೆ, ಒಂದು ಶಾಸ್ತ್ರವನ್ನು ಓದ್ತಾ ಅಲ್ಲಿ ಸುಧಾದಿ ಗ್ರಂಥಗಳು, ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾದಿ ಗ್ರಂಥಗಳನ್ನು ಅಧ್ಯಯನ ಮಾಡುತ್ತಾ ಅದರಲ್ಲಿ ಪರಮತ ನಿರಾಕರಣೆಗೆ ಮಾತ್ರ ಗಮನ ಕೊಡತಕ್ಕಂಥ, ಅದರಲ್ಲೇ ಜಿದ್ದಾಗಿ ಅದನ್ನು ತೆಗೆಯೋದೇ ವಿಶೇಷವಾದ್ದು ಅಂತ ಅಲ್ಲಿಗೆ ಮಾತ್ರ ಸೀಮಿತ ಆಗಿ ನಮ್ಮ ದೇಹದಲ್ಲಿ ಭಗವಂತ ಯಾವ ಯಾವ ರೂಪದಲ್ಲಿದ್ದಾನೆ, ಹೇಗೆ ಉಪಾಸನೆ ಮಾಡಬೇಕು, ಅವನ ಅನುಗ್ರಹ ಪಡ್ಕೊಳ್ಳೋದು ಹೇಗೆ, ಇದು ಯಾವುದರ ಕಡೆ ಗಮನ ಕೊಡದೇ ಇದ್ದಾರೆ, ಅದು ಅಪೂರ್ಣವೇ. ಹಾಗೆ ಈ ಒಂದು ವಿಚಾರಗಳೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದೆ, ಬಿಂಬನ ಕುರಿತಾಗಿ ಹೇಳಿದ್ದು ಎಲ್ಲವೂ ಶಾಸ್ತ್ರದಲ್ಲಿ ಹೇಳಿದ್ದೆ, ಬಿಂಬ ಶಬ್ದವೇ ಶಾಸ್ತ್ರದಿಂದ ಹೇಳಿದ್ದು. ಅದನ್ನು ಕನ್ನಡದಲ್ಲಿ ಕೊಟ್ಟವರು ದಾಸರು, ಸಂಸ್ಕೃತದಲ್ಲೇ ವಿಸ್ತಾರವಾಗಿ ಕೊಟ್ಟವರು ಅರಣ್ಯಕಾಚಾರ. ಹೇಳಬೇಕಾದ್ರೆ ಪ್ರತಿಯೊಬ್ಬ ಜ್ಞಾನಿಗಳು ರಾಘವೇಂದ್ರ ಮಧ್ವರಾಯರು ಮೊದಲುಕೊಂಡು ಪ್ರತಿಯೊಬ್ಬ ಯತಿಗಳು ಎಲ್ಲರೂ ಕೂಡ ಸಂಸ್ಕೃತದಲ್ಲಿಯೇನೆ ಬಿಂಬನ ಕುರಿತಾಗಿ, ಸ್ವಾತಂತ್ರ್ಯದ ಕುರಿತಾಗಿ, ಜೀವನ ಸ್ವಾತಂತ್ರ್ಯದ ಕುರಿತಾಗಿ ಪುಂಖಾನುಪುಂಖವಾಗಿ ಬರೆದಿದ್ದಾರೆ. ಅದನ್ನು ನಮ್ಮ ಮುಂದೆ ಇಡುವ ನಾಥರಿಲ್ಲ ಅಷ್ಟೆ, ಆ ವಿಷಯಕ್ಕೆ ಒತ್ತು ಕೊಟ್ಟು ನಮ್ಮ ಮುಂದೆ ಇಡುವ ನಾಥರಿಲ್ಲ. ಸಾಮಾನ್ಯವಾಗಿ ಆ ಪ್ರಕರಣ ಗ್ರಂಥಗಳು, ಆ ರೀತಿ ಶಾಸ್ತ್ರ ಪ್ರಮಾಣ ಗ್ರಂಥಗಳ ಜೋರಲ್ಲಿ ಹೋಗುತ್ತಾ ಉಪಾಸನಾ ಭಾಗಕ್ಕೆ ಒತ್ತು ಕೊಡದೇ ಇರೋದು ದುರಂತ, ಹೌದಲ್ವೋ? ಎಲ್ಲರನ್ನು ಹೇಳ್ತಾ ಇಲ್ಲ, ಈ ಹೆಚ್ಚಿಗೆ ಭಾಗ ದುರಂತ ಅಲ್ಲಿ ನಡೀತಾ ಇದೆ, ನಮ್ಮಂಥವರಿಂದನೇ ಆಗ್ತಾ ಇದೆ, ನಾವೇ ಕೊಡಲ್ಲ. ಇನ್ನು ಈ ಒಂದು ವಿಶೇಷವಾಗಿರತಕ್ಕಂಥ ಬಿಂಬ ಕ್ರಿಯಾನುಸಂಧಾನ ಏನು, ಈ ವಿಷಯಗಳೆಲ್ಲ ಜನಕ್ಕೆ ಬೆಳಕಿಗೆ ಬಂದದ್ದು, ಸಾಮಾನ್ಯ ಜನಕ್ಕೆ ಬೆಳಕಿಗೆ ಬಂದದ್ದು, ಒಂದು ಮಾತಲ್ಲಿ ಹೇಳಬೇಕಾದ್ರೆ ಪಂಡಿತ ವರ್ಗಕ್ಕೂ ಬೆಳಕಿಗೆ ಬಂದದ್ದು. ಅವರ ಕೈಯಲ್ಲೇ ಇರತಕ್ಕಂಥ ನಮ್ಮಂಥವರಿಗೆ ನಮ್ಮ ಕೈಯಲ್ಲೇ ಇರುವ ಶಾಸ್ತ್ರಗ್ರಂಥದಲ್ಲಿರುವ ವಿಷಯಗಳು ನಮಗೇ ಗೊತ್ತಾಗದೆ ಎಲ್ಲಿದೆ ಅಂತ, ಅದೇ ವಿಷಯಗಳನ್ನು ದಾಸರು ತೆಕ್ಕೊಟ್ರು, ನೋಡ್ರಪ್ಪ ಇಲ್ಲದೆ ಅಂತ. ಆ ದಾಸ ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂಥವರು, ಅದನ್ನು ಚಿಂತನಾದಿಗಳನ್ನು ಮಾಡತಕ್ಕಂಥವರು, ಅದರಲ್ಲಿ ಒಂದು ಗುಂಪು ಹೊರಟಿತು. ಏನಂತ ಅಂದರೆ, ದಾಸರಾಯರ ಪದಗಳಿದ್ರೆ ಸಾಕಪ್ಪ, ಈ ಶಾಸ್ತ್ರ ಕಟ್ಕೊಂಡೇನು ಉಪಯೋಗ. ಅದರಲ್ಲಿ ಅವರ ಅಭಿಪ್ರಾಯ, ಈ ಪರಮತಗಳನ್ನು ನಿರಾಕರಣೆ ಮಾಡಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಂಬೋದು ಬೇಡ, ನಮ್ದೇನಿದೆ ಅದನ್ನು ಸಾಧನೆ ಮಾಡಿಕೊಂಡು ಗುಟ್ಟಾಗಿ ಹೊರಟು ಬಿಡೋಣ ಅಂದರೆ ಆಚಾರ್ಯರೇ ಅದನ್ನು ನಿರಾಕರಣೆ ಮಾಡುತ್ತಾರೆ. ನಾನು ಈ ವಿಷಯ ಹೇಳಬೇಕು ಅಂತಿತ್ತ, ಅದರಿಂದ ಇವತ್ತು ಮುಖ್ಯವಾದ್ದು ಇದು ಗೊಂದಲ ಜನದಲ್ಲಿದೆ. ಏನದು, ನಮ್ಮವರು ಸುಮ್ಮನೆ ಕೊಡ್ಲಿಕ್ಕಾಗಲ್ಲ ಮಾಧ್ವರಿಗೆ, ಸುಮ್ಮನೆ ಕೆದಕಿ ಕೆದಕಿ ಅವ್ರ ತಪ್ಪು ಇವ್ರ ತಪ್ಪು ಅಂತ ಹೇಳ್ತಿರ್ತಾರೆ. ಯಾಕಪ್ಪ, ನಮ್ದೇನು ನಮ್ಮದು ಬಿಂಬ ಆ ಚಿಂತನೆ, ಏನು ಭಗವಂತನ ಚಿಂತನೆ, ಅದನ್ನೇ ಇಟ್ಕೊಂಡು ಹೋಗ್ಬಿಡೋಣ, ಸೈಲೆಂಟಾಗಿ ಸಾಧನೆ ಮಾಡೋಣ. ಅದರ ಬಗ್ಗೆ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳುವ ವಾಕ್ಯವನ್ನು ಹೇಳ್ತಾರೆ. ಒಬ್ಬ ದೇವರ ದ್ವೇಷಿ ಅಂದರೆ ವೇದ ಶಾಸ್ತ್ರಾದಿಗಳಿಗೆ ತಪ್ಪಾದ ಅರ್ಥವನ್ನು ಬರೆದು ದೇವರ ಗುಣಗಳನ್ನು ಜನರ ಮನಸ್ಸಿನಿಂದ ಮರೆಮಾಚುವ ಕೆಲಸ ಮಾಡುವಂಥ ಒಬ್ಬನಾದರೆ ಅವನಿಗೆಂಥ ದುರ್ಗತಿ ಆಗುತ್ತೋ, ಅದೊಂದು ಕಡೆ. ಇನ್ನೊಬ್ಬ ಸಜ್ಜನನೇ ದೇವರನ್ನು ವಿಶೇಷವಾಗಿ ತಿಳ್ಕೊಂಡಿದ್ದಾನೆ, ಉಪಾಸನೆ ಮಾಡ್ತಿದ್ದಾನೆ, ಆದರೆ ಅವನೇನು ಮಾಡ್ತಾ ಇದ್ದಾನೆ, ನಾನು ಕೇವಲ ನನ್ನ ಪಾಡಿಗೆ ನಾನು ಉಪಾಸನೆ ಮಾಡ್ತೇನೆ. ಈ ತಪ್ಪಾದ ತಿಳುವಳಿಕೆಯನ್ನ ನಿರಾಕರಣೆ ಮಾಡುವ ಭಾಗನ ಮಾಡಲ್ಲ ಅಂತ ಹೇಳಿದರೆ, ಹಾಗೆ ದೇವರು ಉಪಾಸನೆ ಮಾಡಲಿಕ್ಕೆ ಹೋದರೆ ಇವನಿಗೆ ಸದ್ಗತಿಯಲ್ಲ, ಆ ಮೊದಲನೆಯವ ದೇವರನ್ನ ದೂಷಣೆ ಮಾಡಿದವನಿಗೆ ಏನು ದುರ್ಗತಿ ಆಗುತ್ತಲ್ಲ ಅದಕ್ಕಿಂತ ಜಾಸ್ತಿ ದುರ್ಗತಿ ಇವನಿಗಾಗುತ್ತೆ. ಯಾಕೆ ದೇವರನ್ನ ನಿಂದಾ ಮಾಡತಕ್ಕಂಥದ್ದನ್ನು ತಳ್ಳಿ ಹಾಕಬೇಕು, ದೇವರ ಚಿಂತನೆಯಿಂದ ಉಪಾಸನಾ ಭಾಗದ ಕಡೆ ಹೋಗಲೇಬೇಕು. ಈ ಒಂದು ಈಶಾವಾಸ್ಯ ಉಪನಿಷತ್ತಿನ ಮಾತಿಟ್ಟುಕೊಂಡು ಒಂದು ವರ್ಗ ಏನು ಮಾಡುತ್ತೆ, ಈ ದೇವರನ್ನ ತಳ್ಳಿಹಾಕುವ ಈ ಮತಗಳನ್ನು ತಳ್ಳಿಹಾಕುವುದರಲ್ಲೇ ಕಾರ್ಯಕ್ರಮ ಮುಗಿಸಿ ತಣ್ಣ ಕೂತಿರುತ್ತೆ, ಉಪಾಸನಾ ಭಾಗದ ಕಡೆಗೆ ಹೋಗೋದೇ ಇಲ್ಲ. ಇನ್ನು ಉಪಾಸನಾ ಭಾಗದ ಕಡೆಗೆ ಹೋಗ್ತಕ್ಕಂಥ ವ್ಯಕ್ತಿಗಳು ಯಾರಿದ್ದಾರೆ ದಾಸಾಹಿತ್ಯ ಹಿಡ್ಕೊಂಡು ಹೋಗಬೇಕು ಅಂತ, ಅವರು ಯಾರು ವ್ಯಾಸ ಸಾಹಿತ್ಯವನ್ನು ಅಧ್ಯಯನ ಮಾಡಬೇಕಾದ ಅವಶ್ಯಕತೆನೇ ಇಲ್ಲ ಅಂಥೇಳಿ ಇನ್ನೂ ಅತಿರೇಕಕ್ಕೆ ಹೋಗಿ ಪಂಡಿತರನ್ನೇ ಬೈಯುವಂಥವರು ಇದ್ದಾರೆ. ಈ ಸುಮ್ಮನೆ ಘಟ ಪಟ ಅಂತ ಒದ್ದಾಡ್ತಾರೆ ಇವರು ಅಂತ, ಅದು ಬಹಳ ತಪ್ಪು. ಎರಡೂ ಎರಡು ಕಣ್ಣಿನಂತೆ ನಮಗೆ. ಅದಕ್ಕೆ ನೀವು ದಾಸಸಾಹಿತ್ಯಗೊಳ್ತೀರಾ, ದಾಸಸಾಹಿತ್ಯದಲ್ಲಿ ದಾಸರು ಎಷ್ಟು ಚೆನ್ನಾಗಿ ಪ್ರತಿಯೊಂದು ಕಡೆ ಮಾಯಾವಾದಿಗಳನ್ನು ಅನೇಕ ಮತಗಳನ್ನು ಕನ್ನಡದಲ್ಲೇ ನಿರಾಕರಣೆ ಮಾಡಿದ್ದಾರೆ, ಸ್ವಮತ ಸ್ಥಾಪನೆ ಮಾಡಿದ್ದಾರೆ, ಜೊತೆಗೆ ಉಪಾಸನಾ ಭಾಗ ತಲೆಗೆ ಬರುವಂತೆ ಮಾಡಿದರು. ಸೇಮ್ ಪ್ರಾಸೆಸ್ ಸಂಸ್ಕೃತದಲ್ಲಿ ಮಾಡಿದರು, ಅದನ್ನು ಕನ್ನಡದಲ್ಲಿ ಕೊಟ್ಟರು ದಾಸರು. ಇಲ್ಲಿ ನಾನು ಹೇಳೋದೇನೆಂದರೆ ಎರಡೂ ನಮ್ಮ ತಲೆಗೆ ಬರಬೇಕು. ದೇವರನ್ನ ದೂಷಣೆ ಮಾಡುವ ಪರಮತಗಳನ್ನ ನಿರಾಕರಣೆ ಎಂದೇನು, ಆಯಾ ಮತ ಪ್ರವರ್ತಕರನ್ನ ಪಬ್ಲಿಕ್ ಆಗಿ ನಿಂದಾ ಮಾಡಿ ಅಂತ ಏನೋ ಬೈದು ಇವೇನು ಬೇಡ. ಆ ಮತ ಹೇಗಿದೆ, ಆ ಮಾತಿನಲ್ಲಿ ಎಷ್ಟು ಸತ್ಯವಿದೆ, ಎಷ್ಟು ಹೇಗಿದೆ, ಅದರ ಪ್ರಕಾರ ಹೋದರೆ ಏನಾಗುತ್ತೆ, ಅದನ್ನು ನಮ್ಮ ಬುದ್ಧಿಯಿಂದ ವಿಮರ್ಶೆ ಮಾಡಿ ನಮ್ಮವರಿಗೆ ಗೊತ್ತಾಗುವಂತೆ ಮಾಡು. ಗೊತ್ತಾಗುವಂತೆ ಮಾಡುವ ಭಾಗ್ಯ ಬೇರೆ ಇರಲಿ, ನಾವಾದರೂ ತಿಳಿಯಬೇಕಲ್ಲ. ತಿಳಿದು ಅದನ್ನೇ ಗೋಪಾಲಸ್ವಾಮಿ ಅಂತ ಹೇಳ್ತಾರೆ, ಅನ್ಯಮತಗಳ ನಿರಾಕರಿಸಿ ಹರಿಯೇ ಸರ್ವೋತ್ತಮನೆಂದು ಮನದಲ್ಲಿ ಸ್ಥಾಪಿಸಿ ಅವನ ವಿಶೇಷವಾಗಿ ಪ್ರಸನ್ನೀಕರಿಸಿ ಅಂತ ಉಪಾಸನಾ ಭಾಗಕ್ಕೆ ಹೋಗ್ಬಿಡ್ತಾರೆ. ಸೊ ಈ ಎರಡು ಎರಡು ಕಣ್ಣಿನಂತೆ ದೇವರ ತಪ್ಪಾದ ತಿಳುವಳಿಕೆಯನ್ನು ತೆಗೆದು ಬಿಡೋದು, ಜೊತೆಗೆ ನೋಡಿ ಈ ಒಂದು ಕಣ್ಣಲ್ಲೇ ಎರಡು ಭಾಗ, ಸ್ವಲ್ಪ ನನ್ನ ಮಾತು ಅರ್ಥ ಮಾಡಿಕೋಬೇಕು. ಒಂದು ಕಣ್ಣಲ್ಲಿ ಎರಡು ಭಾಗ ಅಂದರೆ ಏನು, ತಪ್ಪಾದ ಮತ ನಿರಾಕರಣೆ ಮಾಡಿ ಸರಿಯಾದ ಮತ ಯಾವುದು ಅಂತ ತಿಳಿಯೋದು ಒಂದು ಕಣ್ಣಾದರೆ, ಆ ಸರಿಯಾದ ಮತದ ಪ್ರಕಾರ ಅನುಷ್ಠಾನಕ್ಕಿಡೋದು ಎರಡನೇ ಕಣ್ಣು. ಅನುಷ್ಠಾನಕ್ಕಿಡೋದು ಎರಡನೇ ಕಣ್ಣು. ಸಾಮಾನ್ಯ ತಿಳ್ಕೊಂಡಿರ್ತಾರೆ ಏನಂದ್ರೆ, ತಪ್ಪಾದ ಮತವನ್ನು ನಿರಾಕರಣೆ ಮಾಡೋದು ಒಂದು ಕಣ್ಣು, ದೇವರ ಕುರಿತು ಸರಿಯಾಗಿ ತಿಳಿಯೋದು ಇನ್ನೊಂದು ಕಣ್ಣು ಅಂದರು. ಸರಿ ತಿಳಿದ್ಯಪ್ಪ, ತಿಳಿದೇನು ಮಾಡ್ತಾ ಇದೀಯಾ, ಉಪಾಸನೆಗಿಟ್ಟಿಯ ಆ ಭಾಗ ಲೋಪ ಹೌದಲ್ವೋ. ಅದರಿಂದ ಹಾಗಲ್ಲ, ತಪ್ಪಾದ್ದನ್ನು ತೆಗೆದು ಒಳ್ಳೆದನ್ನು ಧಾರಣೆ ಮಾಡೋದು ಒಂದು ಕಣ್ಣು, ಅದನ್ನು ಅನುಷ್ಠಾನಕ್ಕಿಡೋದು ಉಪಾಸನಾ ಭಾಗ ಅಂಬೋದು ಎರಡನೇ ಕಣ್ಣು. ಎರಡೂ ಕಣ್ಣುಗಳು ಬೇಕು. ಯಾಕೆ, ಮೊದಲನೇ ಭಾಗದಿಂದ ಉಪಾಸನ ಗಟ್ಟಿಯಾಗುತ್ತೆ. ಈ ಕಣ್ಣಿಲ್ಲದಿದ್ದರೆ ಈ ಕಣ್ಣಿಗೆ ಸಪೋರ್ಟ್ ಇಲ್ಲ, ನಿಶ್ಚಯ ಜ್ಞಾನ ಇಲ್ಲದಿದ್ದರೆ ಉಪಾಸನ ನಿಲ್ಲಲ್ಲ. ಸರಿಯಾದ ಹಂತದಲ್ಲಿ ಹೊಡೆತ ಬಂದರೆ ಸಂಶಯಗಳು ಪರಂಪರ ಹುಟ್ಟಿ ಬರುತ್ತೆ. ಅಂಥ ಸಂಶಯಗಳನ್ನೆಲ್ಲ ಕತ್ತರಿಸಿದ್ದೇ ವಿಶೇಷವಾಗಿರತಕ್ಕಂಥ ಆಚಾರ್ಯರ ಜಯತೀರ್ಥರ ಅನೇಕ ಜ್ಞಾನಿಗಳ ಗ್ರಂಥಗಳು. ಸಂಶಯ ನಿವಾರಣೆ ಆಗಬೇಕು, ತಿಳಿಯಾದ ಜ್ಞಾನ ನಿಲ್ಲಬೇಕು, ಇದು ಒಂದು ಕಣ್ಣು. ಇದ ಆ ತಿಳಿಯಾದ ಜ್ಞಾನ ಅನುಷ್ಠಾನಕ್ಕೆ ಬರೋದು ಎರಡನೇ ಕಣ್ಣು. ಉಪಾಸನ ಭಾಗ ಅನುಸಂಧಾನ ಇವೆಲ್ಲ ಎರಡನೇ ಕಣ್ಣು, ಅತ್ಯಂತ ಮುಖ್ಯವಾದ್ದು ಎರಡನೇ ಕಣ್ಣು ಕೂಡ. ಅದರಿಂದ ಇಲ್ಲಿ ಏನು ವಿಶೇಷವಾಗಿ ನಾವು ನೋಡುತ್ತಾ ಇದ್ದೇವೆ, ಕೃಷ್ಣನ ಬಾಯಿಂದ ಎರಡನ್ನೂ ತೋರ್ತಾ ಹೋಗ್ತಾ ಇದ್ದಾನೆ. ಎರಡಕ್ಕೂ ಪ್ರಾಧಾನ್ಯತೆ ಇದೆ. ಯಾಕಿಷ್ಟೊತ್ತು ಹೇಳಿದೆ? ನಮ್ಮಲ್ಲಿ ಆ ಮಾತುಗಳು ಚಾಲ್ತಿಯಲ್ಲಿವೆ. ಏನು ಅಂತ, ಯೋ ಈ ತರ್ಕ ಜ್ಞಾನ ಇವೆಲ್ಲ ಇಲ್ಲದಿದ್ದರೆ ಏನ್ರೀ ಸಾಧನೆ ಮಾಡ್ತೀರಾ ಅಂತ ಹೇಳುವರು ಈ ಕಡೆಯಲ್ಲಿ. ಹಾಗೆ ಹೇಳಿ ಅಲ್ಲೇ ಕೂತಿದ್ದು ಸಾಧನಾ ಮಾರ್ಗಕ್ಕೆ. ಸಾಧನಾ ಅಂದರೆ ಏನು? ಹೊರಗಿನ ಮಡಿ ಮೈಲಿಗೆ, ಆ ಮಡಿ ಆಚಾರ, ನಂತರ ಏನು ಒಂದಿಷ್ಟಿದೆ ಅದೇ ಸಾಧನ. ಈ ಚರ್ಚಾ ಇವೆಲ್ಲ ಅಲ್ಲ. ಒಳಗೆ ಬಿಂಬನ ಶಬ್ದ, ಬಿಂಬನ ಎಚ್ಚರ, ಅವನ ಉಪಾಸನ ಮಾಡುವ ಕ್ರಮಗಳು, ಅದರಲ್ಲಿ ವಿಶೇಷವಾದ ಗತಿಗಳೆಲ್ಲ ಇವೆ. ಅದರ ಕುರಿತು ಹಿಡಿಸಿಕೊಳ್ಳುವ ನಾಥರೇ ಇಲ್ಲದಂತೆ ಆಗಿಬಿಡುತ್ತೆ. ಹಾಗಾಗಬಾರದು. ಅದಕ್ಕೂ ಹೋಗಬೇಕು, ಇದಕ್ಕೂ ಇರಬೇಕು, ಎರಡೂ ನಮಗೆ ಸೇರಬೇಕು. ಅದಕ್ಕೆ ಕೃಷ್ಣ ಇಲ್ಲಿ ವಿಶೇಷವಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾನೆ. ನನ್ನನ್ನು ಕುರಿತು ಮೊದಲು ಚೆನ್ನಾಗಿ ತಿಳ್ಕೊಳ್ಳಿ. ಸರಿ, ಇವ ನಿನ್ನೇನು ಕೇಳಿದ್ವಪ್ಪ ಸ್ವಾಮಿ? ನಿನಗೆ ಬದ್ಧ ಮುಕ್ತ ಅಂತ ಆಖ್ಯ ಹೆಸರು ಇದೆಯೋ ಇಲ್ವ ನಿನಗೆ? ಇದೆ ಅಂದ ದೇವ. ಮತ್ತೆ ನೀನು ಬದ್ಧನಾದರೇನೆ ನಿನ್ನ ಬದ್ಧ ಅಂತ ಕರೆಯೋದು, ಮುಕ್ತನಾದರೇನೆ ಮುಕ್ತ ಅಂತ ಕರೆಯೋದು? ಆವಾಗಂದ್ರು, ಸರಿ, ನಮ್ಮ ಮನೆಗೆ ಹಾಲು ಹಾಕುವವ ಬಂದ. ಹೌದಲ್ವೋ? ಈ ಶಬ್ದ ಇದೆ, ಹಾಲು ಅನ್ನೋ ಶಬ್ದ. ಆ ಹಾಲು ಅನ್ನೋ ಶಬ್ದ ಯಾವುದನ್ನು ಹೇಳುತ್ತೆ? ಹಾಲು ಕುರಿತೆ ಹೇಳುತ್ತೆ. ಹಾಲು ಅಂದರೆ ಹಾಲೇ ಗೊತ್ತಾಗುತ್ತೆ. ಮನುಷ್ಯರು ಗೊತ್ತಾಗ್ತಾರ? ಹಾಲು ಅಂದರೆ ಹಾಲೇ ಗೊತ್ತಾಗುತ್ತೆ. ಶಬ್ದ ಹೇಳೋದು ಹಾಲನ್ನೇ. ಆದರೆ ಹಾಲು ಹಾಕುವವ ಬರ್ತಾನಲ್ಲ, ಅದೇನೋ ಚೀಟಿ ಇಟ್ಟಿರ್ತಾರಲ್ಲಿ ಅವನು ಹಾಕೋ ಕಾಲಕ್ಕೆ ಮನೆಯಲ್ಲಿ. ಅವನು ಹೆಚ್ಚು ಬೇಕಾ ಕಮ್ಮಿ ಬೇಕಾ ಅಂತ ಚೀಟಿ ನೋಡಿಕೊಂಡು ಹಾಕಿ ಹೋಗ್ತಾನೆ. ರಾತ್ರಿ ಏನೋ ಮರ್ತೋಗಿತ್ತು ಚೀಟಿ ಇಡೋದು. ಸ್ವಲ್ಪ ಎಕ್ಸ್ಟ್ರಾ ಹಾಲು ಬೇಕೋ, ಇದ್ದದ್ದು ಕಟ್ ಮಾಡಬೇಕೋ, ಸ್ವಲ್ಪ ಹೇಳಬೇಕಾಗಿತ್ತು ಅವನಿಗೆ. ಅದು ಚೀಟಿ ಇಡಬೇಕು, ರಾತ್ರಿ ಏನೋ ಗಡಿಬಿಡಿಯಲ್ಲಿ ಮರ್ತೋಗಿದೆ. ಬೆಳಿಗ್ಗೆ ಎಚ್ಚರ ಆಯಿತು, ನೆನಪಾಯಿತು, ಅವನು ಬರೋ ಟೈಮ್ ಆಗಿದೆ, ನೋಡ್ತಾ ಇದ್ದೀರಾ. ಆದರೆ ನೀವು ಏಳು ಹೊತ್ತಿಗೆ ಅವನು ಬರೋ ಹೊತ್ತಿಗೆ ಸರಿ ಹೋಯಿತು. ನೀವು ಎದ್ದು ಹೊರ ಬರೋದ್ರೊಳಗೆ ಅವನ ಪ್ಯಾಕೆಟನ್ನಲ್ಲಿ ಹಾಕಿ ವಾಯುವೇಗದಿಂದ ಹೋಗ್ತಿರ್ತಾನ, ಬೇಗ ಬೇಗ ಹೋಗ್ತಿರ್ತಾನೆ. ಅವನಲ್ಲಿ ಹೋಗ್ತಾ ಇದ್ದಾನೆ. ಅವನ ಹೆಸರು ಏನು ನೆನಪಿರುತ್ತೆ ನಿಮಗೆ? ನಿಮ್ಗೆ ಹಾಲು ಹಾಕುವ ಹೆಸರು ಏನಾದರೂ ಕೇಳಿರ್ತೀರಾ? ಹೆಚ್ಚಿಗೆ ನಾರ್ಮಲ್ಲಾಗಿ ಕೇಳಲ್ಲ. ಯಾಕೆ, ಈ ಹಾಲು ಹಾಕುವವರಲ್ಲಿ ಅವನು ಓನರ್ ಒಬ್ಬನ ಹೆಸರಿದ್ದರೂ ನಿತ್ಯ ತಂದು ಹಾಕುವವನು ಬೇರೆ ಬೇರೆ ಇರ್ತಾರೆ. ಅವನು ಹೋಗ್ತಾ ಇದ್ದಾನೆ. ನೀವು ಕರಿತೀರೋ ಇಲ್ವೋ? ಆಯ್ ಉಯ್ ಅಂತ ಕರೆದ್ರೆ ಅವನು ಯಾರೋ ಬರ್ತಾರೆ, ಅವನು ಬರಲ್ಲ. ಏನಂತ ಕರಿತೀರಾ? ಏ ಹಾಲು ಅಂತ ಕರಿತೀರಾ? ಹಾಲು ಅಂತ ಕರಿತೀರಾ? ಕರೆದಾಗ ಬರ್ತಾನವ. ಆದರೆ ಅವನೇನು ನಿಮ್ಮನ್ನು ಹೇಳಲ್ಲ. ಏನ್ರಿ, ನಾನು ಹಾಲಲ್ಲ. ಹಾಲು ಅನ್ನೋ ಶಬ್ದ ಹಾಲನ್ನೇ ಹೇಳುತ್ತೆ. ಮತ್ತೆ ಹಾಲು ಎಂಬ ಶಬ್ದ ನಂಗೆ ಯಾಕೆ ಬಳಸಿದ್ದೀರಾ? ನಾನು ಹಾಲಲ್ಲ ಅಂತ ಅವನು ಹೇಳಲ್ಲ, ಹೇಳ್ತಾನೆ ಹೊಟ್ಟೋಗ್ತಾನೆ. ಇದು ಚಾಲ್ತಿಯಲ್ಲಿದೆ. ಹಾಲು ಅಲ್ಲದವನನ್ನು ಹಾಲು ಅಂತ ಹೇಗೆ ಕರೆಯುವುದು? ಅವಾಗ ಹೇಳ್ತಾರೆ, ಅವನು ಹಾಲಲ್ಲ, ಅವನ ಅಧೀನದಲ್ಲಿ ಹಾಲಿದೆ. ಅವನ ಕೈಯಲ್ಲಿ ಹಾಲಿದೆ, ಈ ಇಸ್ ದ ಕಂಟ್ರೋಲರ್ ಆಫ್ ಹಾಲು. ಹೌದಲ್ವಾ? ಅವನ ಕೈಯಲ್ಲಿರೋ ಹಾಲಿಗೆ ಅವನೇ ಒಡೆಯ, ಬಾಸ್. ಅದಕ್ಕೆ ಅವನಿಗೆ ಹಾಲು ಅಂತ ಕರೀತಾರೆ. ಸೊ ಈ ಹಾಲು ಎಂಬ ಶಬ್ದ ಎರಡು ಕಡೆ ಪ್ರಯೋಗ ಆಯಿತು. ಒಂದು ಹಾಲಿಗೇನೆ ಪ್ರಯೋಗ ಆಯಿತು, ಇನ್ನು ಹಾಲಲ್ಲದಿದ್ದರೂ ಹಾಲು ಅಂತ ಯಾರನ್ನ ಕರಿತೀವಿ ಅಂದರೆ, ಹಾಲು ಯಾರ ಅಧೀನದಲ್ಲಿರುತ್ತೋ ಅವರನ್ನು ಹಾಲು ಅಂತ ಕರೆಯುವುದು. ಹಾಗೆಯೇ ಇಲ್ಲಿ ಸ್ಪಷ್ಟ ಹೇಳ್ತಾ ಇದ್ದಾರೆ, ಲೋಕೆ ಬದ್ಧ ಮುಕ್ತ ಇತಿ ಆಖ್ಯ. ನನಗೆ ಕೃಷ್ಣ ಹೇಳ್ತಿದ್ದಾನೆ, ಬದ್ಧ ಯಾರು ಬಂಧಿತನಾಗಿರ್ತಾನೋ ಅವನು ಬದ್ಧ, ಯಾರು ಮುಕ್ತನಾಗಿರುತ್ತಾನೋ ಅವನು ಮುಕ್ತ ಅಂತ ಬದ್ಧ ಮುಕ್ತ ಎಂಬ ಶಬ್ದಗಳು ಬಂಧಿತನಾದವನನ್ನ ಮುಕ್ತನಾದವನಿಗೆ ಪ್ರಯೋಗ ಮಾಡ್ತಾ ಇದ್ದೀರಾ. ಹೇಗೆ ಹಾಲು ಎಂಬ ಶಬ್ದ ಹಾಲೆಂಬ ಪದಾರ್ಥಕ್ಕೆ ಪ್ರಯೋಗ ಮಾಡಿದಂತೆ, ಆದರೆ ಹಾಲೆಂಬ ಶಬ್ದ ಹಾಲಿಗೆ ಮಾತ್ರವಲ್ಲದೆ ಹಾಲು ಯಾರ ಅಧೀನದಲ್ಲಿದೆಯೋ ಅವರಿಗೆ ಪ್ರಯೋಗ ಮಾಡೋದು ಲೋಕದಲ್ಲಿ ರೂಢಿ ಇದೆಯಲ್ಲ. ಆ ಪ್ರಕಾರ ನನ್ನಲ್ಲಿ ಬದ್ಧ ಮುಕ್ತ ಅಂತ ಶಬ್ದಗಳು ಪ್ರಯೋಗ. ನಾನು ಬದ್ಧನಾದದ್ದಕ್ಕೆ ನನ್ನನ್ನು ಬದ್ಧ ಅಂತ ಕರೆದಿಲ್ಲ, ನಾನು ಮುಕ್ತನಾದದ್ದಕ್ಕೆ ನನ್ನನ್ನು ಮುಕ್ತ ಅಂತ ಕರೆದಿಲ್ಲ. ಹೇಳ್ತಾ ಇದ್ದಾರೆ, ಮದಧೀನ ಸತ್ವಾದಿ ಗುಣತಃ ಗುಣೇಭ್ಯಃ ಏವ ನ ವಸ್ತುತಃ ಸ್ವಭಾವತಃ ಹೇಳ್ತಾರೆ. ಅಂದ್ರೇನು ನೋಡಿ, ಜೀವ ಇದ್ದಾನೆ, ಅವನಿಗೆ ಈ ಮೂರು ಗುಣಗಳ ಅಂಟು ಬಂದಿದೆ, ಈ ಅಂಟು ಬಂದದ್ದಕ್ಕೆ ಬಂಧನ ಬಂದಿದೆ, ಅದಕ್ಕೆ ಅವನನ್ನ ಬದ್ಧ ಅಂತ ಕರೆದರು. ಹೌದಾ? ಆದರೆ ನಾನೇನು ಗೊತ್ತಾ, ಈ ಜೀವನೊಳಗೆ ಇರ್ತೇನೆ, ಈ ಮೂರು ಗುಣಗಳು ಅಂದ್ರೇನು, ಲಿಂಗ ದೇಹ ಮೊದಲುಕೊಂಡು ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಎಲ್ಲ ಅವೆಲ್ಲ ಮೂರು ಗುಣಗಳ ಕಾಂಪ್ಲೆಕ್ಸ್. ಆ ಮೂರು ಗುಣಗಳಲ್ಲಿ ನಾನಿದ್ದೇನೆ, ಇವನಲ್ಲೂ ನಾನಿದ್ದೇನೆ, ಈ ಮೂರು ಗುಣಗಳಲ್ಲಿದ್ದು ಇವನಿಗೆ ಅಂಟುಕೊಳ್ಳುವಂತೆ ಮಾಡುವವನು ನಾನೇ, ಇವನೊಳಗಿದ್ದುಕೊಂಡು ಇದು ಇವನಿಗೆ ಅಂಟುವಂತೆ ಮಾಡುವವ ನಾನೇ, ಇವ ಬದ್ಧ, ಈ ಇವನ ಇವನು ಬದ್ಧನಾಗಿರುವುದು, ಇವನು ಈ ಗುಣಗಳಿಂದ ಅಂಟಿಕೊಂಡಿರುವುದು ಒಳಗಿರೋ ನನ್ನ ಕಂಟ್ರೋಲಲ್ಲಿದೆ. ಹಾಲು ಯಾರ ಕಂಟ್ರೋಲಲ್ಲಿ ಇದೆಯೋ ಅವರನ್ನ ಹಾಲು ಅಂತ ಕರೆದಂತೆ, ಈ ಬದ್ಧನಾದ ಜೀವ ಯಾರ ಕಂಟ್ರೋಲಲ್ಲಿದ್ದಾನೋ ಅವನನ್ನೂ ಬದ್ಧ ಅಂತ ಕರೆದರು. ಅಲ್ರಿ, ನೀನು ಬದ್ಧನಲ್ಲದಿದ್ದಾಗ ನಿನ್ನ ಬದ್ಧ ಅಂತ ಹೇಗೆ ಕರೆದರು ಅಂದರೆ, ಹಾಲಲ್ಲದವನನ್ನ ಹಾಲು ಅಂತ ಹೇಗೆ ಕರೆದರು, ಬದ್ಧನವನ ಅಲ್ಲದವನನ್ನು ಬದ್ಧ ಅಂತ ಕರೆದರು. ಹೇಗೆ? ಹಾಲು ಅವನ ಕಂಟ್ರೋಲಲ್ಲಿದ್ದರೆ ಅವನನ್ನ ಹಾಲು ಅಂತ ಕರೆದಿರಿ, ಬದ್ಧನಾದವ ಯಾರ ಕಂಟ್ರೋಲಲ್ಲಿದ್ದರೆ ಅವನನ್ನ ಬದ್ಧ ಅಂತ ಕರೆಯೋದು. ಮುಕ್ತನಾದವ ಈ ಗುಣಗಳಿಂದ ಜೀವ ಮುಕ್ತನಾದರೆ ಜೀವನ ಒಳಗಿದ್ದು ಅವನನ್ನ ಮುಕ್ತನನ್ನಾಗಿ ಮಾಡಿದ ನನ್ನನ್ನ ಮುಕ್ತ ಅಂತ ಕರೀತಾರೆ. ಯಾಕೆ? ಮುಕ್ತನಾದವ ನನ್ನ ಕಂಟ್ರೋಲಲ್ಲಿದ್ದಾನೆ. ಈ ರೀತಿಯಲ್ಲಿ ಬದ್ಧೋ ಮುಕ್ತ ಇತಿಹಿ ಆಖ್ಯ ಗುಣತಃ ನಮೇ ವಸ್ತುತಃ. ಆ ಶಬ್ದ ಪ್ರಯೋಗ ನನಗೆ ವಸ್ತುತಃ ಅಂದ್ರೇನು, ನಾನು ಬದ್ಧನಾದದ್ದಕ್ಕೆ ನನ್ನನ್ನು ಬದ್ಧ ಅಂತ ಕರೆದದ್ದಾಗಲಿ, ನಾನು ಮುಕ್ತ ಅದರಿಂದ ಬಿಡುಗಡೆ ಮಾಡಿಕೊಂಡದ್ದಕ್ಕೆ ನನ್ನನ್ನು ಮುಕ್ತ ಅಂತಾಗಲಿ ನನ್ನನ್ನು ಕರೆದದ್ದಲ್ಲ. ಈ ಗುಣದಿಂದ ಬದ್ಧನಾದವ ಜೀವ, ಗುಣದಿಂದ ಮುಕ್ತನಾದವ ಜೀವ, ಈ ಇಬ್ಬರ ಒಳಗೆ, ಈ ಜೀವರ ಒಳಗೆ ಇರುವವ ನಾನು. ಹಾ, ನೀನ್ಯಾಕಿದ್ದೀಯ? ಆ ಜೀವ ತಾನೇ ಬದ್ಧನಾಗ್ತಾನೆ, ತಾನೇ ಮುಕ್ತನಾಗ್ತಾನೆ? ಆಗಲ್ಲ. ಯಾಕೆ? ಜೀವನಿಗೆ ಸ್ವಾತಂತ್ರ್ಯವಿಲ್ಲ. ನಾನು ಒಳಗಿದ್ದು ಇವನಲ್ಲಿದ್ದು ಈ ಗುಣಗಳಲ್ಲಿದ್ದು ಅಂಟುವಂತೆ ಮಾಡಿದರೆ ಇವ ಬದ್ಧನಾಗ್ತಾನೆ. ನಾನು ಇವನಲ್ಲಿದ್ದು ಗುಣಗಳಲ್ಲಿದ್ದು ಬಿಡುಗಡೆ ಮಾಡಿದರೆ ಇವ ಮುಕ್ತನಾಗ್ತಾನೆ. ಆದ್ದರಿಂದ ಬದ್ಧನಾದವ ನನ್ನ ಅಧೀನದಲ್ಲಿರ್ತಾನೆ, ಮುಕ್ತನಾದವ ನನ್ನ ಅಧೀನದಲ್ಲಿದ್ದೇ ಮುಕ್ತನಾಗ್ತಾನೆ. ಆದ್ದರಿಂದ ನನ್ನನ್ನ ಬದ್ಧ ಮುಕ್ತ ಅಂತಾರೆ. ಅಂದರೆ ಈ ಶರೀರದ ಸಂಪರ್ಕ ಹೊಂದಿದ ಈ ಒಳಗೆ ಕಾಂಪ್ಲೆಕ್ಸ್ ಒಳಗೆ ದೇವರು ಇದ್ದಾರೆ, ಜೀವನೂ ಇದ್ದಾನೆ, ಇಬ್ಬರಿಗೂ ಹೆಸರಿದೆ. ಇಬ್ಬರಿಗೂ ಬದ್ಧ ಅಂತ ಹೆಸರಿದೆ, ಇಬ್ಬರಿಗೂ ಮುಕ್ತ ಅಂತ ಹೆಸರಿದೆ. ಜೀವನಿಗೆ ಬದ್ಧ ಅಂತ ಯಾಕೆ ಹೆಸರು? ಮೂರು ಗುಣಗಳ ಅಂಟು ಬಂದದ್ದಕ್ಕೆ. ದೇವರಿಗೆ ಬದ್ಧ ಅಂತ ಯಾಕೆ ಹೆಸರು ಬಂದಿದೆ? ಇಂಥ ಜೀವ ದೇವರ ಅಧೀನನಾಗಿರೋದರಿಂದ. ಇನ್ನ ಈ ಗುಣಗಳಿಂದ ಬಿಡುಗಡೆ ಆಗಿದ್ದಕ್ಕೆ ಜೀವನಿಗೆ ಮುಕ್ತ ಅಂತ ಹೆಸರು ಬಂದಿದೆ. ಅವನಾಗಿ ಬಿಡಿಸ್ಕೊಳ್ಳಾರ, ನಾನೇ ಇದ್ದು ಅವನಿಗೆಲ್ಲ ಬಿಡಿಸಿದ್ದೇನೆ. ಅದಕ್ಕೆ ಮುಕ್ತನಾದವ ನನ್ನ ಕಂಟ್ರೋಲಲ್ಲಿ ಇರೋದರಿಂದ, ನನ್ನ ಕಂಟ್ರೋಲಲ್ಲಿ ಇದ್ದದ್ದಕ್ಕೆ ಮುಕ್ತನಾದ್ದರಿಂದ ನನ್ನನ್ನು ಮುಕ್ತ ಅಂತ ಕರೀತಾರೆ. ಎಷ್ಟು ಕ್ಲಿಯರಾಗಿ ಹೇಳ್ತಾರೆ ಆಚಾರ್ಯರು. ಈ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಎಲ್ಲ ಕೊಡ್ತಾರೆ. ಇದೇ ನಮಗೆ ಗೊತ್ತಿಲ್ಲದೆ ಹೋದರೆ ಈ ರೀತಿಯಾಗಿ ತಪ್ಪು ತಪ್ಪು ತಿಳುವಳಿಕೆಗಳೆಲ್ಲ, ದೇವರನ್ನೇ ದೇವರು ಬದ್ಧ ದೇವರು ಮುಕ್ತ ಅಂತ ದೇವರನ್ನೇ ಕರೆದರು, ಇದು ಜೀವನೇ ಪ್ರತ್ಯೇಕ ಇಲ್ಲ ಅಂತ ತಲೆ ಕೆಡಿಸುವಂಥ ಒಂದು ವಾತಾವರಣ ಇದ್ದರೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಆಚಾರ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗುಣಸ್ಯ ಮಾಯಾಮೂಲತ್ವಾತ್ ನಮೇ ಮೋಕ್ಷ ನ ಬಂಧನಂ ಅಂದರು. ಈ ಗುಣ ಅಂಬೋದು ಮಾಯಾಮೂಲತ್ವಾತ್, ಈ ಗುಣ ಅಂದರೆ ಒಂದೇ ಗುಣ ಅಲ್ಲ, ಮೂರು ಗುಣಗಳನ್ನು ಇದು ಹೇಳ್ತಾರೆ. ಜಾತ್ಯೇಕ ವಚನಂ ಅಂದರೆ ಒಂದು ಜಾತಿಗೆ ಸಂಬಂಧಪಟ್ಟ ಮೂರಿರುವಾಗ ಮೂರನ್ನ ಏಕವಚನದಿಂದ ಕರೆದರೆ ಮೂರನ್ನು ಹೇಳಿದಂತೆ. ಇಲ್ಲಿ ಗುಣಸ್ಯ ಅಂದರೆ ಯಾವ ಗುಣ ಅಂತ ಪ್ರಶ್ನೆ ಬೇಡ, ಎಲ್ಲವೂ ಸತ್ವಗುಣ ರಜೋಗುಣ ತಮೋ ಗುಣ. ಇಲ್ಲಿ ಸತ್ವ ರಜಸ್ಸು ತಮಸ್ಸು ಅಂತ ಸಪರೇಟ್ 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 ಶಬ್ದಗಳು, ಆದರೆ ಸತ್ವಗುಣವೂ ಒಂದು ಗುಣವೇ ಅಲ್ವಾ, ರಜೋಗುಣವೂ ಒಂದು ಗುಣವೇ ಅಲ್ವಾ, ತಮೋ ಗುಣ ಒಂದು ಗುಣವೇ ಅಲ್ವಾ. ಆ ಗುಣತ್ವ ಎಂಬ ಧರ್ಮ, ಗುಣತ್ವ ಎಂಬ ಧರ್ಮ ಮೂರರಲ್ಲೂ ಕಾಮನ್ ಆಗಿದೆಯಲ್ವಾ. ಆದ್ದರಿಂದ ಮೂರು ಮೂರನ್ನು ಏನಂತ ಕರಿಬೇಕು? ಗುಣ 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 ಅಂತಲೇ ಕರಿಬೇಕಲ್ಲ. ಸೊ ಇನ್ನು ಆ ಮೂರು ಹೆಸರಲ್ಲದೆ ಗುಣ ಅಂತ ಒಂದು ಶಬ್ದ ಹಾಕಿದ ಕೂಡಲೇ ಮೂರನ್ನು ಕವರ್ ಮಾಡುತ್ತೆ. ಇದು ಹೇಳಿದಲ್ಲಿ ಶಾಸ್ತ್ರ ಪ್ರಕಾರ ಆ ಶಬ್ದಗಳು ಶಬ್ದಕ್ಕೆ ವ್ಯಾಖ್ಯಾನ ಹೀಗೆ ಬರ್ತಾ ಬರುತ್ತೆ. ಹಾಗಾದರೆ ಇಲ್ಲಿ ವಿಶೇಷವಾಗಿ ಗುಣಸ್ಯ ಅಂದರೆ ಈ ಮೂರು ಗುಣಗಳೇನಿದೆ ಇದು ಮಾಯಾಮೂಲತ್ವಾತ್, ಈ ಮೂರು ಗುಣಗಳು ಮಾಯಾ ಅಂದರೆ ಯಾವುದು ಅಂದರೆ ಪ್ರಕೃತಿ ಮೂಲತ್ವಾತ್, ಈ ಪ್ರಕೃತಿಯಿಂದ ಬಂದದ್ದರಿಂದ ಹೇಳ್ತಾ ಇದ್ದಾರೆ. ಮಮಚ ಮಾಯಾತೀತತೆಯ ನಿರ್ಗುಣತ್ವಾತ್, ನಾನು ಮಾಯೆಗೆ ಅತೀತ, ನಾನು ಮಾಯೆಗೆ ಅತೀತ. ಅಂದರೆ ಏನು ಅಂದರೆ ಮೂರು ಗುಣಗಳ ಸಂಪರ್ಕ ನನಗೆ ಬರೋದಿಲ್ಲ, ಮೂರು ಗುಣಗಳ ಸಂಪರ್ಕ ನನಗೆ ಬರೋದಿಲ್ಲ, ನನಗೆ ಟಚ್ಚೇ ಆಗಲ್ಲ ಮೂರು ಗುಣಗಳು, ಮೂರು ಗುಣಗಳು ನನಗೆ ಟಚ್ಚೇ ಆಗಲ್ಲ. ಆದ್ದರಿಂದ ನಾನು ಯಾವಾಗೂ ಅದರ ಕಾಂಟ್ಯಾಕ್ಟ್ ಬರಲ್ಲ. ಜೀವ ಹಾಗಲ್ಲ, ಅದರ ಟಚ್ ಬರುತ್ತವನಿಗೆ. ಸೊ ದಟ್ ಈಸ್ ದ ಡಿಫರೆನ್ಸ್. ಇದು ಮೂರು ಗುಣಗಳು ಪ್ರಕೃತಿಯಿಂದ ಬಂದದ್ದು ಆದ್ದರಿಂದ ನನ್ನನ್ನು ಅಂಟಲ್ಲ ಅಂದರೆ ಜೀವನನ್ನು ಮಾತ್ರ ಯಾಕೆ ಅಂಟಬೇಕು ಈ ಪ್ರಕೃತಿ, ನಿನ್ನನ್ನು ಯಾಕೆ ಅಂಟಲ್ಲ? ವಾಟ್ ಈಸ್ ದ ರೀಸನ್? ಅದಕ್ಕೆ ಹೇಳ್ತಾರೆ ನಿರ್ಗುಣತ್ವಾತ್, ಅಂದರೆ ಗುಣಗಳಿಂದ ಬಂಧ ಬರಲಿಕ್ಕೆ ಅವಕಾಶ ನನ್ನಲ್ಲಿಲ್ಲ, ಜೀವನಲ್ಲಿದೆ. ಶಬ್ದಗಳೇನೋ ಚೆನ್ನಾಗಿದೆ, ಏನ ಅವಕಾಶ ಜೀವನಿಗೆ ಮೂರು ಗುಣಗಳ ಸಂಬಂಧ ಬರಲಿಕ್ಕೆ ಬೇಕಾದ ಅವಕಾಶ ಅಂದ್ರಲ್ಲ, ಏನು ಅವಕಾಶ ನಿನ್ನಲ್ಲಿ? ಏನಿಲ್ಲ, ಜೀವನದಲ್ಲಿ ಏನಿದೆ? ಇಷ್ಟೇ ಹೇಳಿದ್ದು. ನಾನು ಸ್ವತಂತ್ರ, ಜೀವ ಅಸ್ವತಂತ್ರ. ನಾನು ಸ್ವತಂತ್ರ, ಜೀವ ಅಸ್ವತಂತ್ರ. ಸರಿ, ಇದು ತಲೆ ಹೋಗು ತಲೆಗೆ ಹೋಗುವಂತೆ ಒಂದು ಎಕ್ಸಾಂಪಲ್ ಕೊಡ್ರಿ, ಸೋ ದಟ್ ಈಸಿ ಗ್ರಾಸ್ಪ್ ಆಗುತ್ತೆ. ಹೌದಲ್ವಾ? ಏನು ಎಕ್ಸಾಂಪಲ್ ಕೊಡೋಣಪ್ಪ? ನಾನು ಕೊಡಲ, ನೀವು ಕೊಡ್ತೀರ? ಈಗ ನೋಡಿ, ಅಡಿಗೆ ಮನೆ ತಗೊಂಡ್ರೆ ನೋಡಿ, ನೀರು ಸಾಮಾನ್ಯ ತಗೊಳ್ಳೋಣ, ಈಸಿ ಅರ್ಥ ಆಗೋದು. ಬಾಳೆ ಎಲೆ ಇದೆ, ಬಾಳೆ ಎಲೆ ಇದೆ, ತಾವರೆ ಎಲೆ ಇದೆ, ತಾವರೆ ಎಲೆ ಇದೆ, ಬಾಳೆ ಎಲೆ ಇದೆ, ಎರಡೂ ಎಲೆಗಳೇ. ಹೌದಾ? ನೀರು ಹಾಕೋದು, ಬಾಳೆ ಎಲೆಗೆ ನೀರೆಲ್ಲ ಅಂಟುತ್ತೆ, ತಾವರೆ ಎಲೆಗೆ ನೀರು ಹಾಕಿದರೆ ನೀರಂಟಲ್ಲ, ಮೆರ್ಕ್ಯುರಿ ಥರ ಗರ್ 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 ಅದರ ಮೇಲೆ ಓಡಾಡ್ತಾ ಇರುತ್ತೆ ನೀರು, ನೀರಿನ ಟಚ್ ಆಗಿರಲ್ಲ. ಅಲ್ರಿ, ನೀರು ಹಾಕಿದರೆ ಆ ನೀರು ಬಾಲ್ ಥರ ಓಡಾಡಿದ್ರು ಅದಕ್ಕೆಲ್ಲ ಅಂಟಾಗಿರುತ್ತೆ ಅಂದರೆ ಮುಟ್ಟಿ ನೋಡಿ. ಆ ನೀರು ತಾವರೆ ಎಲೆ ಮೇಲೆ ಬಿದ್ದಾಗ ಹೀಗು 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 ಮಾಡಿ ಅದು ಎಲ್ಲ ಕಡೆ ಓಡಾಡುತ್ತಲ್ಲ, ಆ ಬೇರೆ ಕಡೆ ನೀರು ಹೋದಾಗ ಆ ಓಡಾಡಿ ಹೋದ ಜಾಗವನ್ನು ಮುಟ್ಟಿ ನೋಡಿ, ಇಟ್ ವಿಲ್ ಬಿ ಡ್ರೈ, ನಾಟ್ ಈವನ್ ವೆಟ್, ಡ್ರೈ ಆಗಿರುತ್ತೆ. ನೀರು ಎಷ್ಟೇ ಓಡಾಡಿದರೂ ಅದಕ್ಕೆ ಅಂಟಲ್ಲ. ಬಾಳೆ ಎಲೆಗೆ ಮೈ ತುಂಬ ನೀರು, ಅದಕ್ಕೂ ನೀರು ಹಾಕಿದಾಗ ನೀರು ಅಲ್ಲಿ ಇಲ್ಲಿ ಓಡಾಡುತ್ತೆ. ಹೀಗಂದರೆ ಜಾಸ್ತಿ ನೀರು, ಮಿಕ್ಕ ಎಲೆಗೆಲ್ಲ ನೀರಿನ ಪಸೆ ಇರುತ್ತೆ, ತಾವರೆ ಎಲೆಗೆ ಇರಲ್ಲ. ಯಾಕ್ರಿ ಅಂದರೆ ನೀವೇ ಉತ್ತರ ಕೊಡಿ. ಯಾಕೆ? ಬಾಳೆ ಎಲೆಯ ಲಕ್ಷಣ ಅಂದರೆ ಅದರ ಗುಣವೇ ಅಂಟು ಬರೋದು, ನೀರಿನ ಅಂಟು ಬರುತ್ತೆ ಅಂದರೆ ಅದರ ಕಂಪೋಸಿಷನೇ ಆಗಿದೆ. ನೀವು ಸೈಂಟಿಫಿಕಲಿ ಬನ್ನಿ, ಶಾಸ್ತ್ರ ಪ್ರಕಾರ ಬೇಡ. ಸೈಂಟಿಫಿಕಲಿ ಬಂದರೆ ಅದರಲ್ಲಿರತಕ್ಕಂಥ ಬಾಳೆ ಎಲೆಯಲ್ಲಿ ಇರತಕ್ಕಂಥ ಏನು ಒಳಗಿನ ಆಟಮ್ಸ್ ಅಂತೀರಾ, ಜೀವಾಣು ಅಂತೀರಾ, ಏನೇನು ಅಂತೀರಾ, ಅದರ ನೇಚರ್ ಹೇಗಿದೆ, ಇಟ್ ವಿಲ್ ಅಬ್ಸಾರ್ಬ್ ದಿ ಮಾಯಿಶ್ಚರ್. ಹೌದಲ್ವೋ? ತಾವರೆ ಎಲೆಯಲ್ಲಿರತಕ್ಕಂಥ ಏನು ಆ ಪಾರ್ಟಿಕಲ್ಸ್ ಇವೆ ಅದು ಮಾಯಿಶ್ಚರ್ನ ಅಬ್ಸಾರ್ಬ್ ಮಾಡಲ್ಲ, ಅಥವಾ ಮಾಯಿಶ್ಚರ್ನ ರಿಜೆಕ್ಟ್ ಮಾಡಿಬಿಡುತ್ತೆ, ಟೋಟಲ್ಲಿ ಟಚ್ಚೇ ಆಗಲ್ಲ. ಅದರ ಕನ್ಸ್ಟ್ರಕ್ಷನೇ ಆಗಿದೆ, ಇದರ ಕನ್ಸ್ಟ್ರಕ್ಷನ್ ಹೀಗಿದೆ. ಜೀವನು ದೇವರು ಇಬ್ಬರು ಎರಡು ಎಲೆಗಳಂತೆ, ಇಬ್ಬರು ಚೇತನರೇ, ಚೈತನ್ಯ ಜಡ ಅಲ್ಲ, ಇಬ್ಬರು ಚೇತನರೇ. ಆದರೆ ದೇವರ ಕನ್ಸ್ಟ್ರಕ್ಷನ್ನೇ ಡಿಫರೆಂಟ್, ತಾವರೆ ಎಲೆಯಂತೆ ಜೀವನ ಕನ್ಸ್ಟ್ರಕ್ಷನ್ನೇ ಡಿಫರೆಂಟ್, ಬಾಳೆ ಎಲೆಯಂತೆ. ಅದನ್ನು ಹೇಳ್ತಾ ಇದ್ದಾನೆ ಕೃಷ್ಣ. ಇದಕ್ಕಿಂತ ನಾನು ಹೆಚ್ಚಿಗೆ ನಾನು ಹೇಳಲಿಕ್ಕಾಗಲ್ಲ. ಯಾಕಂದರೆ ಯಾಕ್ರಿ ನೀರಂಟಬಾರದು, ಬಾಳೆ ಎಲೆಗೆ ಯಾಕೆ ಅಂಟಬೇಕು, ತಾವರೆ ಎಲೆಗೆ ಯಾಕೆ ಅಂಟಬಾರದು ಅಂತೀರಾ? ಅದಕ್ಕೆ ಆನ್ಸರ್ ನೀವೇ ಕೊಡಬೇಕು. ನೀವೆಲ್ಲ ತುಂಬ ಸೈನ್ಸ್ ಎಲ್ಲ ಓದ್ಕೊಂಡವರಲ್ವಾ, ಸೈಂಟಿಸ್ಟ್ಗಳನ್ನ ಕೇಳಿ, ರಿಸರ್ಚ್ ಮಾಡಲಿ. ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್? ಇಟ್ ಇಸ್ ವಿಸಿಬಲ್ ಅಲ್ವಾ? ಇದೇನು ಕಣ್ಣಿಗೆ ಕಾಣಿಸದೇ ಇರುವ ದೇವರು ಮೊದಲಾದ್ದಾದರೆ ಅವರು ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣಿಸೋದೆ, ದೇ ಮೈಟ್ ಹ್ಯಾವ್ ಡನ್ ದಿ ರಿಸರ್ಚ್ ಆಲ್ಸೋ, ನಮ್ಗೆ ಗೊತ್ತಿಲ್ಲ. ಏನು ರಿಸರ್ಚ್ ಮಾಡಿರ್ತಾರೆ, ಅದಕ್ಕೇನು ಕಂಡು ಹಿಡಿದು ಇಂಥದ್ದು ಅಂತ ಹೇಳಿರ್ತಾರೆ. ಸೊ ಯು ಕ್ಯಾನ್ ನೋ ದಟ್. ಬಟ್ ಡೈರೆಕ್ಟ್ ಕಾಣಿಸ್ತಾ ಇದೆ, ಇದರ ಕನ್ಸ್ಟ್ರಕ್ಷನ್ನೇ ಬೇರೆ. ದಿಸ್ ಇಸ್ ಡಿಫರೆಂಟ್, ದಿಸ್ ಇಸ್ ಡಿಫರೆಂಟ್. ಸೊ ದೇವರಿಗೆ ಈ ಪ್ರಕೃತಿ ಅಂಟಲ್ಲ. ಯಾಕೆ? ಆ ಅಂಟುವ ನೇಚರ್ ನನಗಿಲ್ಲ, ನನಗೆ ಯಾವುದು ಅಂಟಲ್ಲ. ಜೀವನಿಗೆ ಅಂಟುತ್ತೆ, ಆದ್ದರಿಂದ ಅವನಿಗಂಟತ್ತೆ, ನನಗಂಟಲ್ಲ. ಆ ಅಂಟು ಎಂಬ ಗುಣ ನನ್ನಲ್ಲಿಲ್ಲ. ಅಂಟಿಕೊಳ್ಳೋ ಗುಣ ಅವನಲ್ಲಿದೆ, ಆದ್ದರಿಂದ ಅಂಟಿಕೊಳ್ಳುತ್ತಾ ಇದೆ, ಅಂಟಿಕೊಳ್ಳುತ್ತಾ ಇದೆ. ಅವಾಗೂ ಮತ್ತು ಒಳಗೆ ಬಂತು, ಸರಿ ಆಕ್ಸೆಪ್ಟೆಡ್, ದೇವರು ಡಿಫರೆಂಟ್. ಈ ಜೀವ ನಾವೇ ಅಲ್ವಾ ಜೀವರು, ಮತ್ತೆ ನಮ್ಮ ಕುರಿತು ತಿಳ್ಕೋಬೇಕಲ್ವಾ. ಈ ಜೀವನ ಸುತ್ತು ಈ ಪ್ರಕೃತಿ ಲಿಂಗ ದೇಹ ಬಂದಿದೆಯಲ್ಲ, ಇದರ ಅಟ್ಯಾಚ್ಮೆಂಟ್ ಬರ್ತಾ ಇದೆಯಲ್ಲ, ಈ ಅಟ್ಯಾಚ್ಮೆಂಟ್, ಈ ಅಟ್ಯಾಚ್ಮೆಂಟ್ ಹೇಗೆ ಬರುತ್ತೆ? ಹಾ, ಇದಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಡೀಪ್ ಆಗಿ ಹೋಗ್ಬೇಕು. ನಾಳೆ ಹೋಗೋಣ ಚೂರು ಡೀಪ್ ಆಗಿ, ಅದನ್ನು ನಾಳೆ ನೋಡೋಣ. ಅದು ಅರಣ್ಯಕಾಚಾರ ಚೆನ್ನಾಗಿ ಈ ಬಂಧಕ ಪ್ರಕರಣದಲ್ಲಿ ವಿವರಣೆ ಮಾಡ್ತಾರೆ. ಅಲ್ಲಿ ಬಾರದಿರೋ ಸಬ್ಜೆಕ್ಟೇ ಇಲ್ಲ, ಇದೆಲ್ಲ ತೆಗೆದು 16 ಪ್ರಕರಣಗಳಲ್ಲಿ ಎವ್ರಿಥಿಂಗ್ ಡಂಪ್ ಮಾಡಿಬಿಟ್ಟಿದ್ದಾರೆ, ಬಂಡಲ್ ಕಟ್ಟಿಟ್ಟಿದ್ದಾರೆ ಷೋಡಶಿಯಲ್ಲಿ. ನಾವು ನೋಡುವ ವಿಷನ್ ಡಿಫರೆಂಟ್ ಆದರೆ ಡಿಫರೆಂಟ್ ಡಿಫರೆಂಟಾಗಿ ಪ್ರಾಡಕ್ಟ್ಸ್ ನಮಗೆ ಕಾಣಿಸುತ್ತಲ್ಲಿ. ಸರಿ, ಇದನ್ನು ನಾಳೆ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಸ್ವಲ್ಪ ಹೊತ್ತಿಗೆ ರುಕ್ಮಿಣೀಶ ವಿಜಯ, ನಂತರ ವಿಶೇಷವಾಗಿರ್ತಕ್ಕಂಥ ತೀರ್ಥ ಪ್ರಬಂಧ.